ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮೂರು ದೂತರ ಸಂದೇಶದ ಬಗ್ಗೆ ತಿಳಿದುಕೊಳ್ಳಬೇಕಾದ ಅಂಶಗಳು. ಪ್ರಿಯ ಕೇಳುಗರೆ, ಇಡೀ ಪ್ರಕಟಣೆ ಪುಸ್ತಕದಲ್ಲಿಯೇ ಮೂರು ದೂತರ ಸಂದೇಶ ಅತಿ ಮುಖ್ಯವಾದಂತಹ ಒಂದು ಕೇಂದ್ರ ಬಿಂದು ಆಗಿರತಕ್ಕಂತಹ ಒಂದು ಸಂದೇಶವಾಗಿದೆ. ಈ ಸಂದೇಶದ ಬಗ್ಗೆ ನಾವು ಯಾಕೆ ತಿಳಿದುಕೊಳ್ಳಬೇಕು, ಇದು ನಮ್ಮ ರಕ್ಷಣೆಗೆ ಎಷ್ಟು ಅವಶ್ಯಕತೆಯಾಗಿದೆ ಎಂಬುದನ್ನು ನಾವು ನೋಡುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಕ್ಕೂ ಸೃಷ್ಟಿಕರ್ತನೇ, ನೀತಿ ಉಳ್ಳಂತಹ ತಂದೆಯೇ, ಸಮಾಧಾನದ ಪ್ರಭುವೇ, ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ನೀನು ಕೊಟ್ಟಿರತಕ್ಕಂತಹ ಮೂರು ದೂತರ ಸಂದೇಶ ಪ್ರಕಟಣೆ ಪುಸ್ತಕ 14:6-12 ತನಕ ನಾವು ಓದುವಾಗ ಸ್ವಾಮಿ, ನಿಜವಾಗಿಯೂ ನೀನು ಬರೋಣಕ್ಕೂ ಮೊದಲು ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ದೇವ, ಇದನ್ನು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಮಾತನಾಡು. ಕೇಳುಗರ ಹೃದಯದಲ್ಲಿ ಈ ಒಂದು ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗಿ ನಿನ್ನ ಮಹಿಮೆಯನ್ನು ಅರಿತು ಇದು ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ, ಅದಕ್ಕೋಸ್ಕರ ನಾವು ಎಚ್ಚರಗೊಳ್ಳಬೇಕು ಎನ್ನುವಂತಹ ಅರಿವನ್ನು ಅವರಲ್ಲಿ ಹುಟ್ಟಿಸು. ನೀನೇ ಅವರನ್ನು ಮುನ್ನಡೆಸು ಸ್ವಾಮಿ. ಈ ಸಂದೇಶದ ಆರಂಭದ ಅಂತ್ಯದವರೆಗೂ ನೀನು ನಮ್ಮ ಸಂಗಡ ಇದ್ದು ಮಾತನಾಡುವ ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಮೂರು ದೂತರ ಸಂದೇಶದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂತಹ 10 ವಿಚಾರಗಳು ಯಾವುವು ಎಂಬುದನ್ನು ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವವರಾಗಿದ್ದೇವೆ. ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಹೇಳಿದಂತಹ ಒಂದು ಪ್ರವಾದನೆ, ಅದು ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 24:4 ನಾವು ನೋಡಬಹುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 24:4 ಯೇಸು ಸ್ವಾಮಿ ಸ್ವತಃ ತಾನೇ ಹೇಳಿದಂತಹ ಎಲ್ಲ ಪ್ರವಾದನೆಗಳು ಇವತ್ತು ನಮ್ಮ ಕಣ್ಣ ಮುಂದೆ ನೆರವೇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಎಲ್ಲಿ ನೋಡಿದರೂ ವಂಚನೆ, ಯುದ್ಧಗಳು, ಬರಗಾಲ, ಘೋರವ್ಯಾಧಿ, ಈ ಎಲ್ಲ ಘಟನೆಗಳು ನಮ್ಮ ಕಣ್ಣ ಮುಂದೆ ನೆರವೇರುವಂಥವಾಗಿದೆ. ಇವುಗಳನ್ನು ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ತಿಳಿಸುವಾಗೆ ಇದು ಪ್ರಸವ ವೇದನೆಯ ಸಮಯ ಎಂಬುದಾಗಿ, ಆಂಗ್ಲ ಭಾಷೆಯಲ್ಲಿ ಬಿಗಿನಿಂಗ್ ಆಫ್ ದಿ ಸಾರೋ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಕ್ರಿಸ್ತನ ಬರೋಣಕ್ಕೂ ಮೊದಲು ಈ ಲೋಕಕ್ಕೆ ನಾವು ನೀಡಬೇಕಾದಂಥ ಒಂದು ಎಚ್ಚರಿಕೆ ಸಂದೇಶ ಇದೆಯೇ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಹುಡುಕುವಾಗ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಹೌದು, ಪ್ರಕಟಣೆ ಪುಸ್ತಕದಲ್ಲಿ 14:4 ತಿಳಿಸಲ್ಪಟ್ಟಿರತಕ್ಕಂತಹ ಮೂರು ದೂತರ ಸಂದೇಶ ನಾವು ಈ ಕೊನೆಯ ಕಾಲಕ್ಕೆ ಎಚ್ಚರಿಕೆಯ ಕರೆಗಂಟೆಯಾಗಿ ನೀಡಬೇಕಾದಂತಹ ಒಂದು ಸಂದೇಶವಾಗಿದೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಪ್ರೆಸೆಂಟ್ ಟ್ರೂತ್, ಅಂದರೆ ಪ್ರಸ್ತುತ ಸತ್ಯ, ನಮ್ಮ ಕಾಲಕ್ಕೆ ದೇವರು ಕೊಟ್ಟಿರತಕ್ಕಂತಹ ಸತ್ಯ ಎಂಬುದಾಗಿ ಕರೆಯಬಹುದಾಗಿದೆ. ಯಾಕೆಂದರೆ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ದೇವರು ಮನುಷ್ಯನನ್ನು ಪಾಪದಿಂದ ಎಚ್ಚರಿಸಿ ತನ್ನ ಕಡೆಗೆ ತಿರುಗಿಸಲು ಆ ಕಾಲಘಟ್ಟಗಳಿಗೆ ಬೇಕಾದಂತಹ ಸತ್ಯವನ್ನು ನೀಡಿದ್ದಾನೆ. ಉದಾಹರಣೆಗೆ, ನೋವನ ಕಾಲದಲ್ಲಿ 120 ವರ್ಷಗಳ ಕಾಲ ನೋವನ ಮುಖಾಂತರವಾಗಿ ಆಗಿನ ಕಾಲದ ಜನರಿಗೆ ಬೇಕಾದಂಥ ಸತ್ಯವನ್ನು ನೀಡಿ ಎಚ್ಚರಿಸಿದನು. ಇನ್ನು ಪ್ರವಾದಿಯಾದ ಯೋನನ ಮೂಲಕವಾಗಿ ನೆನವೆ ಪಟ್ಟಣವನ್ನು ಆ ಕಾಲದಲ್ಲಿದ್ದಂಥ ಆ ಜನರಿಗೆ, ಆ ಪಟ್ಟಣದ ಜನರಿಗೆ ಬೇಕಾದಂಥ ಸತ್ಯವನ್ನು ನೀಡಿ ಎಚ್ಚರಿಸಿದನು. ಅದೇ ರೀತಿಯಾಗಿ ಕ್ರಿಸ್ತನು ಈ ಲೋಕಕ್ಕೆ ಮೊದಲನೇ ಸಾರಿ ಬರುವುದಕ್ಕಿಂತ ಮೊದಲು ಸ್ನಾನಿಕನಾದ ಯೋಹಾನನನ್ನು ಕಳಿಸುವುದರ ಮೂಲಕವಾಗಿ ಆಗಿನ ಕಾಲದಲ್ಲಿದ್ದಂತಹ ಯೂದರನ್ನು ಎಚ್ಚರಿಕೆಯ ಕಡೆಗೆ ತಿರುಗಿಸಿದನು. ಈ ಎಲ್ಲ ಸತ್ಯಗಳನ್ನು ಆ ಕಾಲಘಟ್ಟದಲ್ಲಿ ದೇವರು ತನ್ನ ಜನರಿಗೆ ನೀಡಿದ್ದಾನೆ. ಅದೇ ರೀತಿಯಾಗಿ ಎರಡನೇ ಸಾರಿ ಯೇಸು ಸ್ವಾಮಿ ಈ ಲೋಕಕ್ಕೆ ರಾಜಾದಿನ ರಾಜನಾಗಿ ಬರುವುದಕ್ಕಿಂತ ಮೊದಲು ನಮಗೂ ಸಹ ಒಂದು ಎಚ್ಚರಿಕೆ ಸಂದೇಶವನ್ನು ದೇವರು ನೀಡುವಂತೆವನಾಗಿದ್ದಾನೆ. ಆ ಎಚ್ಚರಿಕೆ ಸಂದೇಶವನ್ನು ನಾವು ಪ್ರಕಟಣೆ ಪುಸ್ತಕ 14:6-12 ಓದಬಹುದಾಗಿದೆ. ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ: ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಬರುವುದನ್ನು ಕಂಡೆನು. ಭೂನಿವಾಸಿಗಳಿಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳಿಗೂ, ಸಕಲ ಭಾಷೆ ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ, ಪರಲೋಕವನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು ಬಿದ್ದಳು ಬಿದ್ದಳು. ಬಾಬೇಲೆಂಬ ಮಹಾನಗರಿಯು ಬಿದ್ದಳು. ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಅಂಥವರ ಯಾತನೆಯ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಳ್ಳುವವರೆಲ್ಲರೂ ಹಗಲಿರುಳು ಉಪಸಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಕೇಳಿದನು. ಇದರ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುವವರ ದೇವಜನರ ತಾಳ್ಮೆಯು ತೋರಿಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈ ಒಂದು ಮೂರು ದೂತರ ಸಂದೇಶ ಈ ಲೋಕಕ್ಕೆ ಎಲ್ಲ ಕುಲ ಸಕಲ ಭಾಷೆ ಜನಾಂಗದವರಿಗೆ ತಲುಪಿಸಬೇಕಾದಂತಹ ಒಂದು ಕೊನೆಯ ಕಾಲದ ಎಚ್ಚರಿಕೆ ಸಂದೇಶವಾಗಿದೆ. ಈ ಸಂದೇಶವನ್ನು ಈ ಲೋಕಕ್ಕೆ ತಿಳಿಸಲು ಅತಿ ಮುಖ್ಯವಾದಂತಹ ಕಾರಣಗಳು ಏನೆಂದರೆ, ಮೊದಲನೇದಾಗಿ ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ಕ್ರಿಸ್ತನ ಬರೋಣ ಎಷ್ಟು ಶೀಘ್ರವಾಗಿದೆ ಅಂದರೆ, ಕ್ರಿಸ್ತನ ಬರೋಣ ಬಾಗಿಲ ಬಳಿಯಲ್ಲೇ ಇದೆ ಎನ್ನುವಷ್ಟು ಶೀಘ್ರವಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಮೂರು ದೂತರ ಸಂದೇಶದಲ್ಲಿ ಅನೇಕ ಪ್ರಶ್ನೆಗಳು ಬರತಕ್ಕಂಥದ್ದಾಗಿದೆ. ಯಾಕೆ ತುರ್ತಾಗಿ ದೇವದೂತನು ಹಾರುವವನಾಗಿದ್ದಾನೆ? ಆಕಾಶದ ಮಧ್ಯದಲ್ಲಿ ಯಾಕೆ ಹಾರತಕ್ಕಂಥವನಾಗಿದ್ದಾನೆ? ಹಾಗಾದರೆ ಯಾಕೆ ಸುವಾರ್ತೆಯನ್ನು ನಿತ್ಯ ಸುವಾರ್ತೆ ಎಂಬುದಾಗಿ ಇಲ್ಲಿ ಕರೆಯಲ್ಪಟ್ಟಿದೆ? ದೇವದೂತರು ಅಂದರೆ ಯಾರು? ದೇವದೂತರು ಅಂದರೆ ನಿಜವಾಗಿಯೂ ಪರಲೋಕದಿಂದ ದೇವದೂತರೇ ಬಂದು ಈ ಒಂದು ಸತ್ಯವನ್ನು ತಿಳಿಸುವವರಾಗಿದ್ದಾರಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಬರತಕ್ಕಂಥದ್ದಾಗಿದೆ. ಆದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ದೇವದೂತನು ಅನ್ನುವಂಥದ್ದು ನಿಜವಾಗಿಯೂ ಪರಲೋಕದಿಂದ ಬರತಕ್ಕಂತಹ ದೂತರನ್ನು ಸೂಚಿಸುವುದಿಲ್ಲ. ಯಾರು ನಿಜವಾದಂತಹ ಸುವಾರ್ತೆಯನ್ನು ಮತ್ತೊಬ್ಬರಿಗೆ ತಿಳಿಸುವಂಥವರಾಗಿದ್ದಾರೆ ಆ ಮನುಷ್ಯರನ್ನೇ ದೇವದೂತರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯಾಕೆಂದರೆ ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಟೆಫೆನನು ಆತ್ಮಪರಿಶುದ್ಧನಾಗಿ ಅಲ್ಲಿ ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರುವಂತವನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಆತನ ಮುಖವು ದೇವದೂತನ ಮುಖದಂತೆ ಇತ್ತು ಎಂಬುದಾಗಿ. ಇನ್ನೂ ಸಹ ಇದೇ ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯ 1-3 ತನಕ ನಾವು ಓದುವುದಾದರೆ ಅಲ್ಲಿ ದೇವರು ಈ ಕೊನೆಯ ಕಾಲದ ಸತ್ಯವನ್ನು ಕ್ರಿಸ್ತನ ಮೂಲಕವಾಗಿ ದೇವದೂತರು ತನ್ನ ದಾಸನಾದ ಯೋಹಾನನಿಗೆ ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ತಿಳಿಸಿದನು ಎಂಬುದನ್ನು ನಾವು ನೋಡಬೇಕಾದರೆ ಅಲ್ಲಿ ತನ್ನ ದಾಸನಿಗೆ ದೇವದೂತರು ತನ್ನ ಸತ್ಯವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಅಂದರೆ ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದಂತಹ ಯೋಹಾನನು ಅಲ್ಲಿರ್ತಕ್ಕಂಥ 7 ಸಭೆಗಳಿಗೂ ಎಲ್ಲ ಪಟ್ಟಣಗಳಿಗೂ ಹಾಗೂ ನಮಗೂ ಈ ಒಂದು ಸತ್ಯವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದಂತಹ ಯೋಹಾನನು ಸಹ ಒಬ್ಬ ದೂತನಾಗಿ ಪರಿಗಣಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇಂದು ನೀವು ದೇವರ ಸುವಾರ್ತೆಯನ್ನು ಮತ್ತೊಬ್ಬರಿಗೆ ತಿಳಿಸುವುದಾದರೆ ಸತ್ಯವೇದ ನಿಮ್ಮನ್ನು ಸಹ ದೂತರು ಎಂಬುದಾಗಿ ಕರೆಯುವಂಥದ್ದಾಗಿದೆ. ಅದನ್ನೇ ದೇವರು ಈ ಒಂದು ಸುವಾರ್ತೆ ಸಾರುವಂತಹ ಕೆಲಸವನ್ನು ದೇವದೂತರಿಗೆ ಅಂದರೆ ಪರಲೋಕದ ದೂತರಿಗೆ ಕೊಟ್ಟಿಲ್ಲ, ಮನುಷ್ಯರಾದಂಥ ನಮಗೆ ಕೊಟ್ಟಿದ್ದಾರೆ. ನಾವು ದೂತರಾಗಿ ಮತ್ತೊಬ್ಬರಿಗೆ ಸಂದೇಶವನ್ನು ಸಾರುವಂಥವರಾಗಬೇಕು. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18-19 ತನಕ ನಾವು ಓದುವುದಾದರೆ ಅಲ್ಲಿ ಸುವಾರ್ತೆ ಆಜ್ಞೆಯನ್ನು ನಮಗೆ ನೀಡಲ್ಪಟ್ಟಿದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದನ್ನೇ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ದೇವರು ಈ ಒಂದು ಸುವಾರ್ತೆ ಸಾರುವಂತಹ ಸಭೆಗಳನ್ನು ಸ್ಥಾಪಿಸುವಂತಹ ಕೆಲಸವನ್ನು ಅಪೊಸ್ತಲರಿಗೆ ನೀಡಿದರು, ಆದಿ ಅಪೊಸ್ತಲರು ಆ ಕಾರ್ಯವನ್ನು ಮಾಡಿದರು ಎನ್ನುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡನೆಯದಾಗಿ ಆಕಾಶದ ಮಧ್ಯದಿಂದ ಹಾರುವಂತೆವನಂತಹ ದೇವದೂತನನ್ನು ಈ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ನಾನು ಕಂಡೆನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವದೂತನು ಇಲ್ಲಿ ನಡೆದುಕೊಂಡು ಹೋಗ್ತಾ ಇಲ್ಲ ಅಥವಾ ಓಡ್ತಾ ಇಲ್ಲ, ಹಾರುವಂತೆವನಾಗಿದ್ದಾನೆ. ಆಕಾಶದ ಮಧ್ಯದಲ್ಲಿ ಹಾರುವಂತಹ ದೇವದೂತನನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಅತಿ ತುರ್ತಾಗಿ ಈ ಒಂದು ದೇವರ ಸಂದೇಶ ಸಕಲ ಕುಲ ಭಾಷೆ ಜನಾಂಗದವರಿಗೆ ಹೋಗಬೇಕಾದ ಕಾರಣದಿಂದ ಇಲ್ಲಿ ದೇವದೂತನು ನಡೆಯದೆ ಓಡದೆ ಹಾರುವಂತೆವನಾಗಿದ್ದಾನೆ ಎಂಬುದನ್ನು ನಾವು ನೋಡುವಂತೆವರಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕೊನೆಯ ಕಾಲದ ಎಚ್ಚರಿಕೆಯ ಸಂದೇಶ ಆಕಾಶದ ಮಧ್ಯದಿಂದ ಬರತಕ್ಕಂಥದ್ದಾಗಿದೆ. ಅಂದರೆ ಆಕಾಶದಿಂದ ಈ ಒಂದು ದೇವರ ಸಂದೇಶ ಎಚ್ಚರಿಕೆಯ ಸಂದೇಶ ಬರತಕ್ಕಂಥದ್ದಾಗಿದೆ. ಯಾವುದೇ ಭೂಮಿಯಿಂದ ಯಾವುದೇ ಮನುಷ್ಯನಿಂದ ಈ ಒಂದು ಸಂದೇಶ ಬರತಕ್ಕಂಥದ್ದಲ್ಲ, ಆಕಾಶದಿಂದಲೇ ಪರಲೋಕದಿಂದೇ ಬರತಕ್ಕಂಥದ್ದಾಗಿದೆ. ನಾವು ಯಾಕೋಬನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ, ಎಲ್ಲ ಒಳ್ಳೆಯ ಕಾರ್ಯಗಳು ಪರಲೋಕದಿಂದ ಮೇಲಿನಿಂದ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ಇದೇ ಒಂದು ಸಂದೇಶವನ್ನು ಮತ್ತೊಂದು ಸಾರಿ ದೇವರು ಬ್ಯಾಬಿಲೋನ್ ಅನ್ನುವಂತಹ ವಿಚಾರವನ್ನು ತಿಳಿಸುವಾಗ ಪ್ರಕಟಣೆ ಪುಸ್ತಕ 18:1 ತುಂಬ ಭಯಂಕರವಾದಂತಹ ಒಂದು ಬೆಳಕಿನೊಂದಿಗೆ, ಪ್ರಕಾಶಮಾನವಾದಂತಹ ಬೆಳಕಿನೊಂದಿಗೆ, ಭೂಮಿ ತುಂಬಿಕೊಳ್ಳುವಂತಹ ಬೆಳಕಿನೊಂದಿಗೆ ದೇವದೂತ ಅಲ್ಲಿ ಬರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಈ ಒಂದು ಸಂದೇಶ ಅತಿ ತುರ್ತಾಗಿ ಎಲ್ಲರಿಗೂ ಹೋಗಬೇಕಾದಂತಹ ಒಂದು ಸಂದೇಶ, ದೇವರೇ ಪರಲೋಕದಿಂದ ನೀಡುವಂತಹ ಸಂದೇಶವಾಗಿದೆ. ಮೂರನೇದಾಗಿ ನಾವು ನೋಡುವಂಥದ್ದು ಮಹಾಧ್ವನಿಯಿಂದ ಹೇಳುವಂತಹ ಈ ಒಂದು ಸಂದೇಶ. ಮಹಾಧ್ವನಿಯಿಂದ ಸಾರಿ ಹೇಳಬೇಕಾದಂತಹ ನಿತ್ಯವಾದಂಥ ಸುವಾರ್ತೆ ಅವನಲ್ಲಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವದೂತನು ಎಷ್ಟು ಅವಸರವಾಗಿ ಈ ಸಂದೇಶವನ್ನು ಮಹಾಶಬ್ದದಿಂದ ತಿಳಿಸುವವನಾಗಿದ್ದಾನೆ ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 9:10 ದಾನಿಯೇಲನು ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ದೇವದೂತನು ಗಾಬ್ರಿಯಲ್ ದೂತನು ಅವಸರವಾಗಿ ದಾನಿಯೇಲನ ಬಳಿಗೆ ಬಂದು ಅಲ್ಲಿ ಉತ್ತರವನ್ನು ನೋಡುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಸತ್ಯವನ್ನು ಅಲ್ಲಿ 2300 ಪ್ರವಾದನೆ ಸತ್ಯವನ್ನು ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಕೊನೆಯ ಕಾಲದಲ್ಲಿ ಯಾರೆಲ್ಲರೂ ದಾನಿಯೇಲನ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವದೂತನು ಅತಿ ವೇಗವಾಗಿ ಬಂದು ಈ ಸತ್ಯವನ್ನು ತಿಳಿಸಿಕೊಡುವುದರ ಮೂಲಕವಾಗಿ ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸುವಾಗೆ ಅವನು ಮಾಡುವಂಥವನಾಗಿದ್ದಾನೆ. ನಾಲ್ಕನೇದಾಗಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ಸಂದೇಶ ಅಂಶವೇನೆಂದರೆ ಜಗತ್ತಿನಾದ್ಯಂತ ಸಾರಬೇಕಾದಂತಹ ಸಂದೇಶ ಈ ಮೂರು ದೂತರ ಸಂದೇಶ. ಅದಕ್ಕೋಸ್ಕರವೇ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ ಸಕಲ ಕುಲ ಭಾಷೆ ಜನಾಂಗದವರಿಗೆ, ಅಂದರೆ ಎಲ್ಲ ಭಾಷೆಯವರಿಗೂ, ಎಲ್ಲ ಜನರಿಗೂ, ಅದು ಯಾವುದೇ ಕುಲ ಇರಬಹುದು, ಯಾವುದೇ ಭಾಷೆಯವರಾಗಿರ್ಬೋದು, ಎಲ್ಲರಿಗೂ ಸಹ ಸಾರಿ ಹೇಳಬೇಕಾದಂತಹ ಒಂದು ಸಂದೇಶ ಅದು ಮೂರು ದೂತರ ಸಂದೇಶ ಈ ಕೊನೆ ಕಾಲಕ್ಕೆ, ಅಂದರೆ ನಮ್ಮ ಕಾಲಕ್ಕೆ ದೇವರು ನೀಡಿರ್ತಕ್ಕಂತಹ ಒಂದು ಸತ್ಯವಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಮತ್ತಾಯನು ಬರೆದ ಸುವಾರ್ತೆ 24:14 ನಾವು ನೋಡಬೇಕಾದರೆ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ಈ ರಾಜ್ಯದ ಸುವಾರ್ತೆ ಎಲ್ಲ ಜನರಿಗೂ ಸಾರಲ್ಪಡಬೇಕು, ಅನಂತರ ಅಂತ್ಯವೂ ಬರುವುದು ಎಂಬುದಾಗಿ. ಈ ರಾಜ್ಯದ ಸುವಾರ್ತೆ ಯಾವ ರಾಜ್ಯದ ಸುವಾರ್ತೆ ಎಂಬುದಾಗಿ ನಾವು ಓದಬೇಕಾದರೆ ಅದು ಮೂರು ದೂತರ ಸಂದೇಶ, ನಿತ್ಯವಾದಂತಹ ಶುಭ ವರ್ತಮಾನ ಎಲ್ಲರಿಗೂ ಸಾರಿದ ನಂತರವೇ ಕ್ರಿಸ್ತನ ಬರೋಣ ಬರ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಈ ಒಂದು ವಾಕ್ಯಗಳ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮೂರು ದೂತರ ಈ ಒಂದು ಸಂದೇಶದ ನಂತರವೇ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರು ಕುಯಿಲು ಅದು ಮಾಗಿಗೆ ಬಂದು ಅದುಗಳಿಗೆ ಕುಡುಗಲನ್ನು ಹಾಕುವಂತಹ ಕಾಲ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಮೂರು ದೂತರ ಸಂದೇಶವನ್ನು ಅನೇಕ ಕಡೆಗಳಲ್ಲಿ ನಾವು ಸಾರುವಂಥವರಾಗಿದ್ದೇವೆ. ಆದರೆ ಮೂರು ದೂತರ ಸಂದೇಶಕ್ಕೆ ವಿರುದ್ಧವಾಗಿ ಸೈತಾನನು ಸಹ ಮೂರು ಗುಂಪುಗಳನ್ನು ಮಾಡಿ ತನ್ನ ಕಾರ್ಯಗಳನ್ನು ಮಾಡತಕ್ಕಂಥವನಾಗಿದ್ದಾನೆ. ಇಲ್ಲಿ ಮೂರು ದೂತರು ಹೇಗೆ ಲೋಕದ ಜನಗಳನ್ನು ಎಚ್ಚರಿಸುವಂಥವರಾಗಿದ್ದಾರೋ ಅದೇ ರೀತಿಯಾಗಿ ಸೈತಾನನು ಸಹ ತನ್ನ ಮೂರು ಗುಂಪುಗಳ ಮೂಲಕವಾಗಿ ಈ ಲೋಕವನ್ನು ವಂಚಿಸಿ ಮೋಸಕ್ಕೆ ಒಳಪಡಿಸುವಂಥವನಾಗಿದ್ದಾನೆ. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 16:13-14 ನಾವು ನೋಡುವಂಥವರಾಗಿದ್ದೇವೆ. ಅದನ್ನು ಮೂರು ಅಶುದ್ಧ ಆತ್ಮಗಳು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಘಟಸರ್ಪ, ಸುಳ್ಳು ಪ್ರವಾದಿ ಮತ್ತು ಮೃಗ, ಈ ಮೂರು ಜನ ಸೇರಿಕೊಂಡು ಹೇಗೆ ಈ ಲೋಕವನ್ನು ಕೊನೆ ಕಾಲದಲ್ಲಿ ಮೋಸಗೊಳಿಸಿ ಸರ್ವಶಕ್ತನ ದೇವರಾದಂಥ ದಿನದಲ್ಲಿ ನಡೆಯತಕ್ಕಂತಹ ಯುದ್ಧಕ್ಕೆ ಸೇರಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಇದು ಒಂದು ತುರ್ತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಸಂದೇಶವಾಗಿದೆ. ಮತ್ತು ನಾವು ನೋಡುವಂತಹ ವಿಚಾರವೇನೆಂದರೆ ಈ ಮೂರು ಅಶುದ್ಧ ಆತ್ಮಗಳನ್ನು ಸೇರಿಕೊಂಡು ಇಡೀ ಲೋಕವನ್ನೇ ಮೋಸಗೊಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲಿ ಬ್ಯಾಬಿಲೋನ್ ಈ ಲೋಕವನ್ನು ನಿಯಂತ್ರಿಸುವಂಥದ್ದಾಗಿದೆ. ಬ್ಯಾಬಿಲೋನ್ ಅಂತವಂತಹ ಒಂದು ಆತ್ಮಿಕ ರಾಜ್ಯ ಆತ್ಮಿಕ ಸಭೆ ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ ಈ ಲೋಕವನ್ನು ನಿಯಂತ್ರಿಸುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರಕಟಣೆ ಪುಸ್ತಕ 17:1 ಹಾಗೂ ಪ್ರಕಟಣೆ ಪುಸ್ತಕ 17:15 ನಾವು ನೋಡುವಂಥವರಾಗಿದ್ದೇವೆ. ಆ ಒಂದು ಸ್ತ್ರೀ, ವ್ಯವಿಚಾರವಾದಂಥ ಸ್ತ್ರೀ, ಆ ಒಂದು ಮೃಗದ ಮೇಲೆ ಕುಳಿತಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬಹಳ ನೀರುಗಳ ಮೇಲೆ ಕುಳಿತಿದ್ದಳು ಎಂಬುದಾಗಿ, ಅನೇಕ ಜನಗಳು ಇರತಕ್ಕಂತಹ ಆ ಒಂದು ಪಟ್ಟಣದ ಮೇಲೆ ಅವಳು ಕೂತಿರ್ತಕ್ಕಂಥದ್ದನ್ನು, ಅನೇಕ ಜನರು ಅವಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಮೂರ್ದೂತರ ಸಂದೇಶವನ್ನು ನಾವು ಪಡೆದುಕೊಳ್ಳುವಾಗ ಇಲ್ಲಿ ಎರಡು ರೀತಿಯ ಗುಂಪುಗಳು ಬರ್ತಕ್ಕಂಥದ್ದಾಗಿದೆ. ಒಂದು ನೀತಿವಂತರು, ಮತ್ತೊಬ್ಬರು ಅನೀತಿವಂತರು. ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರು, ಮತ್ತೊಬ್ಬರು ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರು. ನಂತರ ನಾವು ಈ ಮೂರ್ದೂತರ ಸಂದೇಶದ ಬಗ್ಗೆ ತಿಳಿದುಕೊಳ್ಳಬೇಕಾದಂತಹ ಅಂಶವೇನೆಂದರೆ, ಮೂರ್ದೂತರ ಸಂದೇಶ ಕ್ರಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ದೂತನ ಸಂದೇಶವನ್ನು ಅರ್ಥ ಮಾಡಿಕೊಂಡ ನಂತರವೇ ನಾವು ಎರಡನೇ ದೂತನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಆನಂತರ ಮೂರನೇ ದೂತನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ದೂತನ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಮೂರನೇ ದೂತನ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೂರನೇ ದೂತನ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಮೊದಲನೇ ದೂತನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳದೇ ಇರಲು ಸಾಧ್ಯವಿಲ್ಲ. ಹಾಗಾಗಿ ಒಂದು ಸಂದೇಶದ ನಂತರ ಮತ್ತೊಂದು ಸಂದೇಶವನ್ನು ನಾವು ಅರಿತುಕೊಂಡಾಗ ಮಾತ್ರ ಈ ಮೂರು ದೂತರ ಸಂದೇಶವನ್ನು ಒಟ್ಟಾಗಿ ಅರಿತುಕೊಳ್ಳಲು ಸಾಧ್ಯ. ಅದನ್ನು ನಾವು ಪ್ರಕಟಣೆ ಪುಸ್ತಕ 14:6 ಮೊದಲನೇ ದೂತನ ಸಂದೇಶವು, ಪ್ರಕಟಣೆ ಪುಸ್ತಕ 14:8 ಎರಡನೇ ದೂತನ ಸಂದೇಶವು, ಪ್ರಕಟಣೆ ಪುಸ್ತಕ 14:9 ನಾವು ಮೂರನೇ ದೂತನ ಸಂದೇಶವನ್ನು ನೋಡುವಂಥವರಾಗಿದ್ದೇವೆ. ಇಲ್ಲಿ ಎರಡನೇ ದೂತನ ಸಂದೇಶದ ಬಗ್ಗೆ ತಿಳಿಬೇಕಾದರೆ ಬಾಬಿಲೋನ್ ಬಿದ್ದು ಹೋಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆ ಬಾಬಿಲೋನ್ ಬಿದ್ದು ಹೋಯಿತು ಅಂದರೆ, ಮೊದಲನೇ ದೂತನ ಸಂದೇಶವನ್ನು ಸರಿಯಾಗಿ ಕೇಳದೆ ಹೋದ ಕಾರಣದಿಂದ, ಮೊದಲನೇ ದೂತನ ಸಂದೇಶವನ್ನು ತಿರಸ್ಕರಿಸಿದ ಕಾರಣದಿಂದ ಬಾಬಿಲೋನ್ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇ ದೂತನ ಸಂದೇಶ ದೇವರಿಗೆ ಭಯಪಟ್ಟು ಆತನನ್ನು ಮಹಿಮೆ ಪಡಿಸಿರಿ, ಯಾಕೆಂದರೆ ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ, ಆದ್ದರಿಂದ ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಬ್ಯಾಬಿಲೋನ್ ಇದಕ್ಕೆ ವಿರುದ್ಧವಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಮನುಷ್ಯರಿಗೆ ಭಯಪಟ್ಟು ಮನುಷ್ಯನನ್ನು ಮಹಿಮೆ ಪಡಿಸಿ ಮನುಷ್ಯನನ್ನು ಆರಾಧಿಸಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಒಂದು ವೇಳೆ ನೀವು ಮನುಷ್ಯನಿಗೆ ಭಯಪಟ್ಟು ಮನುಷ್ಯನನ್ನು ಆರಾಧಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಬುಗ್ಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದೀರಿ ಎಂಬುದಾಗಿ. ಬಾಬಿಲೋನ್ ಅಂತಕ್ಕಂಥದ್ದು ಅದು ದೇವರ ಕೋಪಕ್ಕೆ ಗುರಿಯಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಮುಂದೆ ನೋಡ್ತಕ್ಕಂಥದ್ದು ಇದು ಕೊನೆಯ ಎಚ್ಚರಿಕೆ ಸಂದೇಶವಾಗಿದೆ. ಮೂರ್ದೂತನ ಸಂದೇಶ ಮುಗಿದ ನಂತರ ಪ್ರಕಟಣೆ ಪುಸ್ತಕ 14:14 ಕ್ರಿಸ್ತನು ಎರಡನೇ ಸಾರಿ ಬರುವಂತೆವನಾಗಿದ್ದಾನೆ. ಆತನು ತನ್ನ ಹದವಾದಂಥ ಕತ್ತಿಯಲ್ಲಿ ಕುಡುಗಲನ್ನು ಹಾಕಿ ಕುಯ್ಯುವಂತೆವನಾಗಿದ್ದಾನೆ. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಸಂದೇಶ ಹಿಂಗಾರು ಮಳೆಯಾಗೆ ನಮ್ಮನ್ನು ತಯಾರು ಮಾಡ್ತಕ್ಕಂಥದ್ದಾಗಿದೆ. ಮುಂಗಾರು ಮಳೆಯಲ್ಲಿ ಬೀಜವನ್ನು ಬಿತ್ತಕ್ಕಂಥವರಾಗಿದ್ದೇವೆ, ಆದರೆ ಹಿಂಗಾರು ಮಳೆ ಕುಯಿಲಿಗೂ ಮುನ್ನ ಅದು ಸುರಿಸಲ್ಪಟ್ಟು ಆ ಒಂದು ಕಾಯಾಗಿರ್ತಕ್ಕಂಥದ್ದು ಹಣ್ಣಿನ ರೂಪಕ್ಕೆ ಬಂದು ಬೆಳೆ ಕುಯಿಲಿಗೆ ಸಿದ್ಧ ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಸಂದೇಶ ನಮ್ಮನ್ನು ಹಿಂಗಾರು ಮಳೆಯ ಕಾಲಕ್ಕೆ ಸಿದ್ಧ ಮಾಡ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ಎರಡನೇ ಬರವಣಕ್ಕೆ ಸಿದ್ಧ ಮಾಡ್ತಕ್ಕಂಥದ್ದಾಗಿದೆ. ಹಾಗೂ ಮೂರನೇ ದೂತನ ಸಂದೇಶ ಇದು ದೇವದರ್ಶನ ಗುಡಾರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ದೇವದರ್ಶನ ಗುಡಾರದ ಸತ್ಯವನ್ನು ಅರಿತುಕೊಳ್ಳಲು ಅನೇಕ ವಿಚಾರಗಳನ್ನು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಆದರೆ ಈ ನ್ಯಾಯ ವಿಚಾರಣೆ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಾವು ದೇವದರ್ಶನ ಗುಡಾರದ ಸತ್ಯವನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ದೇವದರ್ಶನ ಗುಡಾರದ ಜೊತೆಯಲ್ಲಿ ನ್ಯಾಯ ವಿಚಾರಣೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಈ ಮೂರು ದೂತರ ಸಂದೇಶ ನಮಗೆ ದೇವದರ್ಶನ ಗುಡಾರದ ಬಗ್ಗೆ ತಿಳಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಆ ಮಹಾ ಒಂದು ದೋಷ ಪರಿಹಾರಕ ದಿನದಲ್ಲಿ ಏನು ನಡೆಯತಕ್ಕಂಥದ್ದಾಗಿತ್ತು ಅದು ಈಗ ಕ್ರಿಸ್ತನು ಪರಲೋಕದಲ್ಲಿ ಮಾಡ್ತಕ್ಕಂತಹ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆಲೆಯು ತೆರೆಯಲ್ಪಡ್ತಕ್ಕಂಥದ್ದಾಗಿದೆ, ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ ಅನ್ನುವಂಥದ ಈ ಒಂದು ಮೂರ್ದೂತರ ಸಂದೇಶ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಒಂಬತ್ತನೇದಾಗಿ ನಾವು ನೋಡ್ತಕ್ಕಂಥದ್ದು ಈ ಸಂದೇಶವನ್ನು ತಾರಸ್ಕಾರ ಮಾಡುವ ಸಂದೇಶವಲ್ಲ, ಇದು ಮರಣ ಮತ್ತು ಜೀವನದ ನಡುವಿನ ಒಂದು ಸಂದೇಶವಾಗಿದೆ. ಯಾಕೆಂದರೆ ಈ ದೇವರ ಮುದ್ರೆಯನ್ನು ಹೊಂದುವಂತಹ ಒಂದು ಸಮಯದಲ್ಲಿ ನಾವಿದ್ದೇವೆ. ಅದೇ ಸಮಯದಲ್ಲಿ ಮೃಗವು ಸಹ ಈ ಲೋಕಕ್ಕೆ ತನ್ನ ಮುದ್ರೆಯನ್ನು ತರ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರ ಮುದ್ರೆ ಎಂದರೆ ಏನು, ಮೃಗದ ಮುದ್ರೆ ಎಂದರೆ ಏನು, ಅರ್ಥಕೊಳ್ಳಲು ಈ ಒಂದು ಸತ್ಯವನ್ನು ಮೂರ್ದೂತರ ಸಂದೇಶವನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಕಲಿತಕ್ಕಂತಹ ಒಂದು ಬಹಳ ಮುಖ್ಯವಾದಂಥ ವಿಚಾರವೇನೆಂದರೆ ಕೊನೆಯಲ್ಲಿ ಒಂದು ಹೋರಾಟವಿದೆ. ಆ ಹೋರಾಟ ಆರಾಧನೆ ವಿಚಾರದಲ್ಲಿ, ಅಂದರೆ ಯಾವ ದಿನದಲ್ಲಿ ಸೃಷ್ಟಿಕರ್ತನನ್ನು ಆರಾಧಿಸಬೇಕು, ಅದಕ್ಕೆ ವಿರುದ್ಧವಾಗಿ ಮೃಗದ ಗುರುತು ಯಾವುದು? ಅದು ತನ್ನ ದಿನವನ್ನು ಯಾವ ರೀತಿಯಲ್ಲಿ ಈ ಲೋಕಕ್ಕೆ ಆರಾಧನೆ ದಿನವಾಗಿ ತರತಕ್ಕಂಥದ್ದಾಗಿದೆ. ಮೃಗದ ಮುದ್ರೆ ಮತ್ತು ಸೃಷ್ಟಿಕರ್ತನ ಆರಾಧನೆಯ ಒಂದು ಮುದ್ರೆ ಆಗಿರತಕ್ಕಂತಹ ಆ ದಿನ ಯಾವುದು? ಮೊದಲನೇ ದೂತನ ಸಂದೇಶ, ಎರಡನೇ ದೂತನ ಸಂದೇಶ, ಮೂರನೇ ದೂತನ ಸಂದೇಶ, ಈ ವಿಚಾರದ ಬಗ್ಗೆ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇ ದೂತನ ಸಂದೇಶ ಮೂರನೇ ದೂತನ ಸಂದೇಶಕ್ಕೆ ಒಂದು ತದ್ವಿರುದ್ಧವಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಒಂದು ಹೋರಾಟವಿದೆ. ಆ ಹೋರಾಟ ಆರಾಧನೆ ವಿಚಾರದಲ್ಲಿ, ಅದು ಏನು ಎಂಬುದನ್ನು ತಿಳಿದುಕೊಳ್ಳಲು ನಾವು ಈ ಒಂದು ಮೂರು ದೂತರ ಸಂದೇಶವನ್ನು ಕಲಿಯಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಹಾಗಾಗಿ ಕೊನೆಯ ಕಾಲದ ಒಂದು ಎಚ್ಚರಿಕೆಯ ಸಂದೇಶ ಈ ಮೂರು ದೂತರ ಸಂದೇಶವಾಗಿದೆ. ಆದ್ದರಿಂದಲೇ ದೇವರು ಭಯಪಟ್ಟು ಆತನನ್ನು ಮಹಿಮೆ ಪಡಿಸಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರಿಗೆ ಭಯಪಡುವುದು ಅಂದರೇನು? ಆತನನ್ನು ಮಹಿಮೆ ಪಡಿಸುವುದು ಎಂದರೇನು? ಬ್ಯಾಬಿಲೋನ್ ಅಂದರೇನು? ನ್ಯಾಯ ವಿಚಾರಣೆ ಮಾಡುವ ಸಮಯ ಬಂದಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಎಲ್ಲ ನ್ಯಾಯ ವಿಚಾರಣೆ ಎಲ್ಲಿ ನಡೀತಕ್ಕಂಥದ್ದಾಗಿದೆ? ಹೇಗೆ ನಡೀತಕ್ಕಂಥದ್ದಾಗಿದೆ? ಮೃಗದ ಮುದ್ರೆ ಅಂದ್ರೇನು? ದೇವರ ಮುದ್ರೆ ಅಂದ್ರೇನು? ಆ ಗುರುತುಗಳು ಎಂದರೇನು? ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಈ ಮೂರು ದೂತರ ಸಂದೇಶವನ್ನು ಕಲಿಯಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಇಷ್ಟೆಲ್ಲ ಒಂದು ಸತ್ಯವನ್ನು ಅಡಗಿರ್ತಕ್ಕಂತಹ ವಿಚಾರವನ್ನು ನಾವು ಈ ಮುಂದಿನ ದಿನಗಳಲ್ಲಿ ಕಲಿತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾನು ಸಹ ಈ ಮೂರು ದೂತರ ಸಂದೇಶವನ್ನು ಅರಿತುಕೊಳ್ಳಬೇಕು, ಇಷ್ಟೆಲ್ಲ ಸತ್ಯ ಇರತಕ್ಕಂಥ ಈ ಸತ್ಯವನ್ನು ನಾನು ತಿಳಿದುಕೊಳ್ಳಬೇಕೆಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಸತ್ಯವನ್ನು ನಾವು ಕಲಿತಿದ್ದೇವೆ. ಮೂರು ದೂತರ ಸಂದೇಶ ಇದು ಕೊನೆಯ ಕಾಲದ ಎಚ್ಚರಿಕೆ ಸಂದೇಶವಾಗಿದೆ. ಸ್ವಾಮಿ, ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕಲಿಯುವಾಗೆ ನೀ ನಮಗೆ ಸಹಾಯ ಮಾಡು ಸ್ವಾಮಿ. ಇಷ್ಟೆಲ್ಲ ಸತ್ಯವನ್ನು ಅಡಗಿರ್ತಕ್ಕಂತಹ ಗೂಢಾರ್ಥಗಳಿರ್ತಕ್ಕಂತಹ ಸತ್ಯವನ್ನು ನಾವು ಕಲಿಯಲು ಹೋಗುವಾಗ ಇದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಆಸಕ್ತಿಯಿಂದ ನಿನ್ನ ವಾಕ್ಯದವನ್ನು ತೆಗೆದು ಧ್ಯಾನಿಸ್ತಕ್ಕಂಥ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಅವರಿಗೆ ಸತ್ಯವನ್ನು ತಿಳಿಯಪಡಿಸು. ನಿನ್ನ ಆತ್ಮನ ಮುಖಾಂತರವಾಗಿ ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.